ಪರಮ ಪೂಜ್ಯ ಶ್ರೀಪಾದರು ಅನುಗ್ರಹ ವಚನ ನೀಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಅದಾದಮೇಲೆ ಕಾರ್ಯಕ್ರಮ ಮುಕ್ತಾಯ.
ಒಂದೇ ಒಂದು ಪ್ರಕಟಣೆ. ಮಹಾಭಾರತ ಕೇಳಿದ ಮೇಲೆ ಹರಿವಂಶ ಕೇಳಲೇಬೇಕಂತ ಒಂದು ಕಡ್ಡಾಯ ನಿಮ ಇದೆ. ಪೂಜ್ಯ ಪರಮಂಜನಾಚಾರ್ಯ ನಾನು ಪದೇ 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 ಹರಿವಂಶ ಹೇಳಬೇಕು ಹೇಳಬೇಕು ಅಂತಿದ್ದೆ. ಅವರು ಸುಮಾರು 3-4 ತಿಂಗಳು ಒಂದು ನಿಮಿಷ ಪಡೋಕೆ ಪುರುಸತ್ತಿಲ್ಲ, ಪೂರ್ತಿ ಆಕ್ಷೇಪ ಆಗಿದ್ದಾರೆ. ಅದರಿಂದಾಗಿ ದಯವಿಟ್ಟು ತಾವೆಲ್ಲ ಮನಸ್ಸಿನಲ್ಲಿ ಮತ್ತೆ ನಿಮ್ಮ ಮನೆಗೆ ಹೋದ ತಕ್ಷಣ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಬೇಕು. ಸೆಪ್ಟೆಂಬರ್ 17ರಿಂದ 23ರವರೆಗೆ
ಸೆಪ್ಟೆಂಬರ್ 18ರಿಂದ 24ರವರೆಗೆ
ಇದೇ ಸ್ಥಳದಲ್ಲಿ ಹರಿವಂಶ ಪ್ರವಚನ ನಡೆಯಲಿದೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಕ್ಕಂತ ಆಚಾರ್ಯರ ಅನುಮತಿ ಪಡೆದು ತಮಗೆ ತಿಳಿಸ್ತೀನಿ. ಇನ್ನು ಹರಿವಂಶ ಸೆಪ್ಟೆಂಬರ್ 18ರಿಂದ 24ರವರೆಗೆ ಇದೇ ಸ್ಥಳದಲ್ಲಿ ನಡೆದಿದೆ. ಇದೇ ರೀತಿ ತಾವು ದಯಮಾಡಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ ಪೂಜ್ಯ ಶ್ರೀಗಳು ನಮ್ಮೆಲ್ಲರನ್ನ ಆಶೀರ್ವದಿಸಬೇಕು ಮತ್ತು ಅನುಗ್ರಹ ವಚನವನ್ನು ನೀಡಬೇಕು ಅಂಥೇಳಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪೂಜ್ಯ ಶ್ರೀಪಾದರ
ಸೆಪ್ಟೆಂಬರ್ 18 ಹರಿದ್ವಾರ 1ರಿಂದ 7.
ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿತ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುತೀರಯೇತ್. ಸುಮಾರು 3 ವರ್ಷಗಳ ಅವಧಿಯಲ್ಲಿ ಧಾರಾವಾಹಿಯಾಗಿ ಪ್ರಭಂಜನ ಆಚಾರ್ಯರ ಮಹಾಭಾರತ ಪ್ರವಚನ ನಡೆದಿದೆ. ದಿಗ್ಗುರುರಾಜ್ ದೇಶಮುಖ್ ಅವರು ಅವರ ಮತ್ತೆ ಬೇರೆ ಮಿತ್ರರ ಸಹಕಾರದಿಂದ ಏನೊಂದು ಈ ಕಾರ್ಯಕ್ರಮವನ್ನು ಪ್ರಭಂಜನಾಚಾರ್ಯಿಂದ ಮಾಡಿಸಿ ಅದನ್ನು ಭಗವಂತನಿಗೆ ಮಧ್ಯಾಂತರಿಕದ ವಿಧಿವ್ಯಾಸದೇವರಿಗೆ ಏನೊಂದು ಅರ್ಪಣೆ ಮಾಡಿದ್ದಾರೆ. ಇದು ವ್ಯಾಸದೀಪೋತ್ಸವ. ಯಾಕೆಂದರೆ ಪ್ರಜ್ವಾಲಿತೋ ಏನ ಮಹಾಭಾರತ ಎಂಬುದು ಒಂದು ದೀಪ. ಆ ದೀಪವನ್ನು ವೇದವ್ಯಾಸದೇವರು ಪ್ರಜ್ವಲಿಸಿದ್ದಾರೆ. ಅದರ ಬೆಳಕನ್ನು ಇವತ್ತು ಪ್ರಭಂಜನಾಚಾರ್ಯರ ಮೂಲಕ ಅದರ ಅರ್ಪಣೆ ನಡೆದಿದೆ. ಮಹಾಭಾರತ ದೀಪದ ಬೆಳಕು ಹೇಗಿದೆ ಎಂಬುದನ್ನು ಅವರು ನಿಮಗೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡುವಂತಹ ಒಂದು ಪುಸ್ತಕದ ಗ್ರಂಥದ ಪ್ರಕಾಶನ ಮಾಡಿದ್ದಾರೆ. ಇದು ಆಚಾರ್ಯರು ಮಹಾಭಾರತವನ್ನ ಏನನ್ನು ಕರೆದರು, ಸಮುಜ್ವಲ ಪಾಂಡವ ಕೀರ್ತಿ ನಾರಿ. ಮಹಾಭಾರತ ಅಂದರೆ ಒಂದು ಕನ್ಯೆ ನಾರಿ, ಪಾಂಡವ ಕೀರ್ತಿ ನಾರಿ ಅಂತ ಹೇಳ್ತಾರೆ. ಪಾಂಡವರು ಭಗವದ್ಭಕ್ತರಾಗಿರ್ತಕ್ಕಂಥ ಪರಮ ವೈಷ್ಣವರಾಗಿರ್ತಕ್ಕಂಥ ಪಾಂಡವರ ಭಗವನ್ ಮಹಿಮಾ ಕೀರ್ತಿ ಗರ್ಭಿತವಾದ ಪಾಂಡವರ ಕೀರ್ತಿ ಅಂತ ಕೀರ್ತಿ ನಾರಿ. ವೈಕುಂಠ ಪತಿ ಅವಳು ತಲೆ ಮೇಲೆ ಆ ಕೀರ್ತಿ ನಾರಿಯ ತಲೆ ಮೇಲೆ ಅಭಯಹಸ್ತ ಇಟ್ಟುಬಿಟ್ಟಿದ್ದಾನೆ. ಆದಿಂದಾಗಿ ಆ ಪಾಂಡವ ಕೀರ್ತಿ ನಾರಿಗೆ ಯಾವ ಭಯವೂ ಇಲ್ಲ. ಪಾತಾಳ ಪಾದ, ಪಾತಾಳ ಲೋಕದಲ್ಲಿ ಅವಳ ಕಾಲಿದೆ ಎಲ್ಲ ಹೀಗೆ ಹೇಳ್ತಾ ಆ ವೈಕುಂಠ ಇದು ಬ್ರಹ್ಮ ಲೋಕದಲ್ಲಿ ಅವಳ ತಲೆ ಇದೆ. ಆ ತಲೆ ಮೇಲೆ ವೈಕುಂಠಪತಿ ಅಭಯ ಪ್ರದಾನ ಮಾಡ್ತಾ ಅಭಯಹಸ್ತವನ್ನಿತ್ತಿದ್ದಾನೆ. ಅವಳು ಒಳ್ಳೆ ಪ್ರಜ್ವಲಿಸ್ತಾ ಇದ್ದಾಳೆ ಅಂತ. ಇಂಥ ಪಾಂಡವ ಕೀರ್ತಿ ನಾರಿ ವ್ಯಾಸ ಪುತ್ರಿಯವು, ಆ ವ್ಯಾಸಪುತ್ರಿಯಾಗಿರ್ತಕ್ಕಂಥ ವ್ಯಾಸರ ಕನ್ಯೆಯಂತೆ ಇರತಕ್ಕಂತಹ ಈ ಪಾಂಡವರ ಕೀರ್ತಿ ಎಂಬ ಕನ್ಯೆ, ಅದನ್ನು ಕನ್ಯಾ ಕುಲದ್ವಯ ತಾರಿಣಿ ಕನ್ಯೆ ಇದ್ದಾಳಲ್ಲ ಅವಳು ಎರಡು ಕುಲವನ್ನು ಉದ್ಧಾರ ಮಾಡ್ತಾಳೆ. ಅದರಲ್ಲಿ ಬೇರೆ ಕನ್ಯೆ ಏನೋ ಗ್ಯಾರಂಟಿ ಇಲ್ಲ. ಸರಿ ಇದ್ರೆ ಬಂದ ಕುಲವನ್ನು ಹೋದ ಕುಲವನ್ನು ಉದ್ಧಾರ ಮಾಡ್ತಾಳೆ, ಮಾರಿಯಾಗಿ ಬಿಟ್ರೆ ಮಾತ್ರ ಎರಡು ಮಾಡಿ ಬಿಡ್ತಾಳೆ. ಆದ್ರೆ ಇದು ಗ್ಯಾರಂಟಿ, ಪಾಂಡವ ಕೀರ್ತಿ ನಾರಿ ಮಾತ್ರ ಎರಡು ಕುಲವನ್ನು ಉದ್ಧಾರ ಮಾಡ್ತಾಳೆ, ಹೇಳಿದವರ ಕುಲವನ್ನ ಕೇಳಿದವರ ಕುಲವನ್ನ ಅಂತಹ ಚೆನ್ನಾಗಿ ಹೇಳಿದ್ದಾರೆ ಪ್ರಭಂಜನಾಚಾರ್ಯರು, ಹೇಳಿಸಿದ್ದಾರೆ ನಮ್ಮ ಗುರುರಾಜ ದೇಶಮುಖ್ ಅವರು, ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಇಬ್ಬರು ಕುಲವನ್ನಲ್ಲ ಮೂರು ಕುಲವನ್ನು ಉದ್ಧಾರ ಮಾಡ್ತಾಳೆ. ಹಾಗಾಗಿ ಇಂತಹ ಪ್ರಭಂಜನಾಚಾರ್ಯರ ಮೂಲಕ ವೇದವ್ಯಾಸ ದೇವರ ಕನ್ಯಾದಾನ ಮಾಡಿದ ಫಲ ನಮ್ಮ ಗುರುರಾಜ ದೇಶಮುಖ ಪ್ರಭೃತಿಯವರಿಗೆ ಬಂದಿದೆ. ಅದರಿಂದಾಗಿ ಇದು ಕಲ್ಯಾಣ ಮಂಟಪವೋ ಹೌದು, ಅದು ನಿಮಗೆಲ್ಲರೂ ಕನ್ಯಾದಾನ ಮಾಡಿಬಿಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೀರಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಮಾತು ಬರ್ತದೆ. ವೇದವ್ಯಾಸದೇವರು ಆಚಾರ್ಯ ಮಧ್ಯರು ಹೇಳ್ತಾರೆ, ಭಾರತಕ್ಕೂ ಸಂಬಂಧಪಡ್ತದೆ. ಶಾತಿತಾನಿ ಫಲಾನೀಹ ಕೃಷ್ಣ ದ್ವೈಪಾಯನೇನತು ಭಾರತಾಖ್ಯಾನಿ ಯಾನೀಹ ತಥಾ ಭಾಗವತಂ ಭುವಿ ಕಾನಿಚಿತ್ ದರ್ಢಯಾನಾಸ ಪೃಥಸ್ಯಾಗ್ರೇ ಫಲಾನಿತು ಏತೇಷಾಂ ಅಥ ತೇಷಾಂ ವ ರಸಂ ಪಿಬತ ಸಜ್ಜನಾಃ ಆ ಮೋಕ್ಷಾತ್ ಮಹತೀ ತೃಪ್ತಿ ಅಹೋ ಮೇ ಪಶ್ಯತೋ ಭವೇತ್. ಏನ್ ಹೇಳ್ತಾರೆ ಅಂದ್ರೆ ವೇದವ್ಯಾಸದೇವರ ಮಾತೇ ಇದು, ಪುರಾಣದಲ್ಲಿ ಬಂದ ಮಾತನ್ನ ಹೇಳ್ತಾರೆ. ಏನಂದ್ರೆ ಬಾಳ ವೇದ ಎಂಬುದು ಒಂದು ದೊಡ್ಡ ವೃಕ್ಷ, ಅದರಿಂದ ವೇದವ್ಯಾಸದೇವರು ಕೆಳಗೆ ಕೆಳಗೆ ಕೆಲವು ಹಣ್ಣನ್ನು ಉದುರಿಸಿದ್ರಂತೆ. ಯಾವುದದು? ಭಾರತಾಖ್ಯಾನಿ ಯಾನೀಹ. ಮಹಾಭಾರತ ಒಂದೇ ಆದರೂ ಕೂಡ ಅದರಲ್ಲಿ ಪರ್ವಗಳು ಬಹಳ ಇದೆ. ಭಾರತ ಎಂಬ ಅನೇಕ ಪರ್ವಗಳಿಂದ ಕೂಡಿದ ಭಾರತ ಎಂಬ ಹಣ್ಣನ್ನು ಕೆಳಗೆ ಉದುರಿಸಿದ್ರು, ಭಾಗವತ ಎಂಬ ಹಣ್ಣನ್ನು ಕೆಳಗೆ ಉದುರಿಸಿದ್ರು ಅಂದ್ರೆ ರಚನೆ ಮಾಡಿದ್ರು. ಕಾಣಿಸಿ ದರಡಯಾನಾಸ ಕೆಳಗೆ ಉದುರಿಸಲೇ ಇಲ್ಲ ಅಂದ್ರೆ ರಚನೆ ಮಾಡಿಲ್ಲ. ಅದು ವೃಕ್ಷಸ್ಯಾಗ್ರೆ ಅಂದ್ರೆ ವೇದ ಎಂಬ ವೃಕ್ಷದ ಅಗ್ರೆ ಅಂದ್ರೆ ಅದು ಈ ಅದು ಮೊದಲೇ ಇತ್ತು. ವೇದವ್ಯಾಸ ದೇವರಿಗಿಂತಲೂ ಮೊದಲೇ ಇತ್ತು, ಭಾರತಾದಿಗಳಿಗಿಂತಲೂ ಮೊದಲೇ ಇತ್ತು ಅದು ಹಣ್ಣು. ಅದನ್ನು ದರ್ಶಯಾಮಾಸ ಕೆಲವು ಹಣ್ಣನ್ನು ತೋರಿಸಿದ, ಕೆಲವು ಹಣ್ಣನ್ನು ವೇದವ್ಯಾಸರು ಉದುರಿಸಿದರು. ತೋರಿಸಿದ್ಯಾವುದು? ವೃಕ್ಷದ ಅಗ್ರಭಾಗದಲ್ಲಿ ಅಂದರೆ ಮೊದಲೇ ಇದ್ದಂತಹ ಮರದ ಹಣ್ಣು ಯಾವುದು? ಪಂಚರಾತ್ರಾಗಮ ಮೂಲರಾಮಾಯಣ ಆದಿಗಳು. ಪಂಚರಾತ್ರಾಗಮ ನಾರಾಯಣ ಮಾಡಿದ್ದು, ಮೂಲರಾಮಾಯಣ ಹಯಗ್ರೀವ ಮಾಡಿದ್ದು, ಅದನ್ನೆಲ್ಲ ಮಾಡಿದ್ದಲ್ಲ ತೋರಿಸಿದ್ದು, ಉಪದೇಶ ಮಾಡಿದನು, ಮತ್ತೆ ಅದನ್ನು ಪ್ರವೃತ್ತಿಗೊಳಿದ. ಕೆಲವೊಂದನ್ನೇನು ಭಾರತವನ್ನ ಭಾಗವತವನ್ನ ಬೀಳಿಸಿದ ಅಂದ್ರೆ ಅದನ್ನು ರಚನೆ ಮಾಡಿದ. ಹಾಗಾದ್ರೆ ಈಗ ಕೆಲವು ಹಣ್ಣು ಮೇಲೆ ಇದೆ, ಕೆಲವು ಹಣ್ಣು ಉದುರಿಸಿದ್ದಾರೆ. ಈಗ ನೆಲಕ್ಕೆ ಉಳಿದಂತಹ ಹಣ್ಣನ್ನು ತಿನ್ಬೇಕು ಅಥವಾ ಮೇಲಿದ್ದ ಹಣ್ಣನ್ನು ತಿನ್ಬೇಕು ಅಂತ ಹೇಳಿದ್ರೆ, ಏತೇಷಾಂ ಅಥ ತೇಷಾಂ ವಾ ರಸಂ ಪಿಬತ ಸಜ್ಜನಾಹ. ನೀವು ಮೇಲಿದ್ದ ಹಣ್ಣನ್ನು ತಿನ್ಬಹುದು, ಕೆಳಗಿದ್ದ ಹಣ್ಣನ್ನು ತಿನ್ಬಹುದು, ಬೇರೆ ಹಣ್ಣು ಮಾತ್ರ ಈ ಹಣ್ಣು ಗ್ಯಾರಂಟಿ ತಿನ್ರಿ, ಏನಾಗುತ್ತೆ? ಹೌದ್ರಿ, ಹಣ್ಣು ತಿನ್ನುವ ಕಾಲ ಅಲ್ಲ ಇವಾಗ, ಯಾಕಿದು ಜ್ಯೂಸ್ ಇವಾಗ. ಈಗ ಹಣ್ಣು ತಿನ್ನುವಷ್ಟು ನಮಗೆ ಇದಿಲ್ಲ, ಅದು ಸಿಪ್ಪೆ ಎಲ್ಲ ಇದು ಮಾಡಿ. ಅದಕ್ಕೆ ಹೇಳ್ತಾರೆ, ಸುಖ ಪ್ರಕೃತಿ ಸುಖಮುಖಾದ ಅಮೃತ ದ್ರವ ಸಂಯುತಮ್. ಆ ಹಣ್ಣು ಕೆಳಗೆ ಬಿದ್ದಾಗ ಸುಖಾಚಾರ ಮುಖ ಎಂಬ ಮೆಕ್ಸಿಗೆ ಸಿಕ್ಕಿ ಏನಾಗಿದೆ, ಅದಕ್ಕೆ ಜ್ಯೂಸ್ ಆಗಿದೆ, ಏನು ತಪ್ಪು ಇಲ್ಲ. ಪ್ರವಂಜನಾಚಾರ ಮುಖ ಎಂಬ ಮೆಕ್ಸಿಗೆ ಸಿಕ್ಕಿದ್ರಿಂದಾಗಿ ಭಾಗವತ ಅಮ್ಮನ ಏನಾಗಿದೆ, ರಸವಾಗಿ ಬಿಟ್ಟಿದೆ. ಆದ್ರಿಂದ ಹೀಗೆ ಜ್ಯೂಸ್ ಆಗಿ ಬಿಟ್ಟಿದೆ. ಅದರಿಂದಾಗಿ ಚೆನ್ನಾಗಿ ಕುಡೀರಿ, ಎಲ್ಲಿವರೆ ಕುಡಿಬೇಕು? ಆ ಮೋಕ್ಷಾತ್ ಮಹತೀ ತೃಪ್ತಿ, ಲಿಂಗ ದೇಹ ಭಂಗ ಆಗುವ ತನಕ ಕುಡಿಬೇಕು. ನನಗೆ ಬಹಳ ತೃಪ್ತಿ ಆಗತ್ತೆ ಆ ಕುಡಿಯುವರು ನೋಡಿದ್ರೆ, ನನಗೆ ಬಹಳ ತೃಪ್ತಿ. ಹೀಗೆ ಹಾಗೆ ಹೇಳ್ಬಿಟ್ರೆ ಬೇರೆ ಅರ್ಥ ಆಗತ್ತೆ. ಯಾಕೆಂದ್ರೆ ಅದು ಹಾಗೆ ಅಂದ್ರೆ, ಭಾಗವತ ರಸವನ್ನ ಮಹಾಭಾರತ ರಸವನ್ನ ನಾನು ನಿಮಗೋಸ್ಕರ ತಯಾರು ಮಾಡಿದ್ದೇನೆ, ಅದನ್ನ ಕುಡಿದ್ರೆ ನನಗೆ ಬಹಳ ತೃಪ್ತಿ ಆಗ್ತದೆ ಅಂತ ವೇದವ್ಯಾಸರು ಉದ್ಗಾರ ಇಟ್ಟಿದ್ದಾರೆ. ತಾಯಿ ಯಾವ್ದವಳು ಮಗುವಿಗೋಸ್ಕರ ಆಹಾರವನ್ನು ತಯಾರು ಮಾಡಿದಾಗ ಅದು ಕುಡಿದ್ರೆ, ಅದನ್ನು ಸ್ವೀಕಾರ ಮಾಡಿದ್ರೆ ಎಷ್ಟು ತೃಪ್ತಿ ಆಗತ್ತೆ. ಮಾತೃ ಹೃದಯದಿಂದ ಭಗವಂತ ಏನ್ ಮಾಡಿದ, ನಮಗೋಸ್ಕರ ಈ ಭಾಗವತ ಹಣ್ಣನ್ನ, ಆ ರಸವನ್ನ, ಮಹಾಭಾರತ ರಸವನ್ನ ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಸಜ್ಜನರು ಕುಡಿದು ಉದ್ಧಾರ ಆಗಬೇಕು. ಅಂತಹ ವಿಶೇಷವಾಗಿ ಅದನ್ನು ಹಣ್ಣು ಅಂತ ಹೇಳ್ಬೋದು, ಹಣ್ಣಿನ ರಸ ಅಂತ ಹೇಳ್ಬೋದು, ಕನ್ನೆ ಅಂತ ಹೇಳ್ಬೋದು, ಯಾವ ರೀತಿಯಲ್ಲೂ ಕೂಡ ಹೇಳ್ಬೋದಾಗಿದೆ. ಅಂತಹ ಶ್ರೇಷ್ಠವಾದ ಮಹಾಭಾರತದ ಪ್ರವಚನ ಪ್ರಭಂಜನಾಚಾರ್ಯರು ಮಾಡಿದ್ದಾರೆ. ಮಾಡಿಸುವ ಉದಾತ್ತ ಹೃದಯದಿಂದ ಬಹಳ ಪರಿಶ್ರಮ ಪಟ್ಟು ಗುರುರಾಜ್ ದೇಶಮುಖ್ ಅವರು ಅದನ್ನು ಸಂಯೋಜನೆ ಮಾಡಿದ್ದಾರೆ. ಬಹಳ ಉತ್ಸಾಹದಿಂದ ನಮ್ಮ ಎಲ್ಲಾ ಕಾರ್ಯದಲ್ಲಿಯೂ ಕೂಡ ತೊಡಗಿಸಿಕೊಳ್ಳುವಂತಹ ಗುರುರಾಜ್ ದೇಶಮುಖರನ್ನ ವಿಶೇಷವಾಗಿ ನಾವು ಈ ಕಾರ್ಯಕ್ಕೋಸ್ಕರ ಅಭಿನಂದಿಸ್ತಾ ಇದ್ದೇವೆ. ಇನ್ನೂ ವಿಶೇಷವಾದ ಜ್ಞಾನ ಕಾರ್ಯ ಅವರಿಂದ ನಡೆಯಲಿ. ಆ ಗುರುರಾಜ್ ದೇಶಮುಖ್ ದಂಪತಿಗಳು ಅವರ ಮತ್ತ ಮಿತ್ರರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾ ಇದ್ದೇವೆ. ನಾವು ಭಾರತದಲ್ಲಿ ಬಹಳಷ್ಟು ವಿಚಕ್ಷಣ ಪಾಂಡಿತ್ಯವನ್ನ ಪಡೆದವರು ಪ್ರಭಂಜನಾಚಾರ್ಯರು. ನಿಮಗೆ ಜಯತೀರ್ಥ ವಿಚಕ್ಷಣ ಅಂತ ಆಯ್ತದೆ, ಬೇರೆ ಅರ್ಥ ಆಗುವುದಿಲ್ಲ. ಜಯತೀರ್ಥ ಅಂದ್ರೆ ಜಯ ಅಂದ್ರೆ ಮಹಾಭಾರತ, ಮಹಾಭಾರತ ಶಾಸ್ತ್ರದಲ್ಲಿ ವಿಚಕ್ಷಣ ಎಂಬ ಅಭಿಪ್ರಾಯದಿಂದ ಅವರಿಗೆ ನಾವು ಮೊದಲೇ ಅದನ್ನಿಟ್ಟಿದ್ದೇವೆ. ಈಗ ಇನ್ನೂ ಚೆನ್ನಾಗಿ ಹೇಳೋದಾದ್ರೆ ತೀರ್ಥ ಇದು. ಈ ಭಾರತದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರೆಲ್ಲರೂ ಕೂಡ ಪಾಪದಿಂದ ಮುಕ್ತರಾಗ್ತಾ ಇದ್ದಾರೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀಸುತೋ ಕಥಯತಾಂ ನಭವಂತಿ ರೋಗಾಹ. ಧರ್ಮ ಅಭಿಮಾನಿಯಾದಂತಹ ಧರ್ಮರಾಜನ್ ನೆನೆದ್ರೆ, ಅವನನ್ನು ಕೀರ್ತನೆ ಮಾಡಿದ್ರೆ ಬೆಳಿಗ್ಗೆ ಎದ್ದು, ಬೆಳಿಗ್ಗೆ ಎದ್ದಲ್ಲ ಯಾವಾಗಲೂ ಕೀರ್ತನೆ ಮಾಡಬೇಕಂತ ಇಟ್ಕೊಳ್ಳೋಣ, ಆ ಧರ್ಮ ಅಭಿವೃದ್ಧಿ ಆಗತ್ತೆ. ಎಲ್ಲಾ ಪಾಪಿಗಳನ್ನೆಲ್ಲ ನಿರ್ನಾಮ ಮಾಡಿರತಕ್ಕಂತಹ ಅಖಣಾಶ್ವಸಮನಾಗಿರ್ತಕ್ಕಂತಹ ಭೀಮಸೇನನ್ನು ನೆನೆದ್ರೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ. ಶತ್ರುಗಳ ತಲೆ ಮೇಲೆ ಕಾಲಿಟ್ಟು ಗೆದ್ದಂತಹ ವಿಜಯಶಾಲಿಯಾಗಿರ್ತಕ್ಕಂತಹ ಅರ್ಜುನನ ನೆನೆದ್ರೆ ಒಳಹರಗಳ ಶತ್ರುಗಳು ನಾಶ ಆಗ್ತಾರೆ. ಮಾದ್ರೀಸುತವು ಕಥಯತಾಂ ನ ಭವಂತಿ ರೋಗಾಹ. ಅಶ್ವಿನಿ ದೇವತೆಗಳ ಅವತಾರಭೂತರಾದ ಸ್ವರ್ಗದ ವೈದ್ಯರಾಗಿರ್ತಕ್ಕಂತಹ ನಕುಲ ಸಹದೇವರು ಚಾರಿತ್ರ್ಯ ವಿಲಯ ವಿನಯ ಸಂಪನ್ನರಾಗಿರ್ತಕ್ಕಂಥವರು, ಅದಕ್ಕೆ ಅಭಿಮಾನಿ ದೇವತೆಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಅವರನ್ನು ನೆನೆದ್ರೆ, ಅವರ ಕೀರ್ತನೆ ಮಾಡಿದರೆ ಡಾಕ್ಟರ್ ಹತ್ರ ಹೋಗುವ ಪ್ರಸಂಗ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಪುಣ್ಯ ಪುರುಷರಾಗಿರ್ತಕ್ಕಂತಹ ಭಗವಂತನ ಕೃಪೆಗೆ ಪಾತ್ರರಾಗಿ ಅನನ್ಯವಾಗಿ ಭಗವಂತನ ಸೇವೆ ಮಾಡಿರತಕ್ಕಂತಹ ಪಂಚ ಪಾಂಡವರು ನೋಡಿ, ಅವರು ಎಲ್ಲಿದ್ರು ಅದೇ ಹೇಳ್ತಾರೆ, ಅವರು ಪುರದಲ್ಲಿದ್ರು ಅಲ್ಲಿಯೂ ರಹಿಸಿದ್ರು. ಪುರದಿಂದ ದುರ್ಯೋಧನ ಹತ್ತಿದ ಕಾಡಿಗೆ ಅಲ್ಲಿಯೂ ರಹಿಸಿದ್ರು, ಕಾಡಿನಲ್ಲಿಯೂ ರಹಿಸಿದ್ರು. ಧರ್ಮ ಭಕ್ತಿ ಜ್ಞಾನ ವೈರಾಗ್ಯ ಶೀಲ ವಿನಯ ಶ್ರವಣ ಮನನ ಎಲ್ಲಿದ್ರೂ ರಹಿಸ್ತದೆ, ಕಾಡಿನಲ್ಲಿದ್ರೂ ಅದು ರಹಿಸ್ತದೆ. ದಿವ್ಯ ಸ್ವರ್ಗವತ್ಸು ಕಾಣಿದೆ ಹೇಳಿದ್ರೆ, ಕಾಡಿನಲ್ಲಿ ಅವರು ಹೇಗೆ ಕಳೆದ್ರು ಅಂದ್ರೆ ಬಿಟ್ಟರೆ ದಿವಿ ದೇವವತ್ ಸುಖಂ, ದೇವತೆಗಳು ಹೇಗೆ ಸುಖಪಟ್ಟರು ಹಾಗೆ ಸುಖಪಟ್ಟರು. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದೇನು, ಭಗವಂತನ ಅನುಗ್ರಹದಿಂದ ಪೋಷಿತವಾಗಿರ್ತಕ್ಕಂಥ ಧರ್ಮ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲಿದ್ರೂ ಲಯಿಸ್ತದೆ. ಅದು ಪುರದಲ್ಲೇ ಇರಬೇಕಾಗಿಲ್ಲ, ಪುರದಲ್ಲಿದ್ದ ಅಜ್ಞಾನ ಮಿಥ್ಯಾಜ್ಞಾನ ಎಲ್ಲಿದ್ರೂ ಲಯಿಸುವುದಿಲ್ಲ. ಅವನು ಪುರದಲ್ಲೇ ಇದ್ದ. ಅಜ್ಞಾನದ ಪ್ರತೀಕ ಯಾರು? ಮಿಥ್ಯಾಜ್ಞಾನದ ಪ್ರತೀಕ ಯಾರು? ದುರ್ಯೋಧನ ದುಶಾಸನ. ಅವರು ಪುರದಲ್ಲಿದ್ರೂ ಲಯಿಸಿಲ್ಲ. ಅಜ್ಞಾನ ಮಿಥ್ಯಾಜ್ಞಾನ ಎಲ್ಲಿದ್ರೂ ಲಯಿಸುವುದಿಲ್ಲ. ಧರ್ಮಜ್ಞಾನಾದಿಗಳು ಎಲ್ಲಿದ್ರೂ ಲಯಿಸ್ತದೆ ಎಂಬುದು ನಮಗೆ ಮಹಾಭಾರತ ಕೊಡ್ತಕ್ಕಂತಹ ಅಧ್ಯಾತ್ಮ ಸಂದೇಶ. ಅಂತಹ ಪ್ರಭಂಜನಾಥರು ಇಂತಹ ಒಳ್ಳೆ ಆಧ್ಯಾತ್ಮಿಕ ಪರವಾಗಿ ಜನರಿಗೆ ಮನ ಮುಟ್ಟುವಂತೆ ಪ್ರವಚನ ಮಾಡಿದ್ದಾರೆ. ಆದ್ರಿಂದಾಗಿ ಭಾರತ ರತ್ನ ಬೇರೆಯವರಿಗೆಲ್ಲ ಕೊಟ್ಬಿಟ್ಟಿದ್ದಾಗೆ. ಭಾರತ ತೀರ್ಥ ಶ್ರೇಷ್ಠ, ಭಾರತದಲ್ಲಿ ಗುರು, ಅದು ಚೆನ್ನಾಗಿ ಮನವರಿಕೆ ಆಗುವಂತ ಹೇಳಿದ್ದಾರೆಂದಾಗಿ ಭಾರತ ತೀರ್ಥ ಎಂಬ ಪ್ರಶಸ್ತಿಗೆ ಪಾತ್ರ, ಯೋಗ್ಯ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಇಂತಹ ಜ್ಞಾನ ಕಾರ್ಯ ಈ ಸ್ಥಳದಲ್ಲಿ ನಡೆದು ಭಗವಂತ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ, ಎಲ್ಲ ಭಕ್ತರಿಗೂ ಶ್ರೋತರಿಗೂ ಭಗವಂತ ಅನುಗ್ರಹಿಸಲಿ ಎಂದು ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನ ಮಧ್ವಾಂತರಗದ ವೇದವ್ಯಾಸ ಭಿನ್ನ ಶ್ರೀಕೃಷ್ಣ ಭಿನ್ನ ರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಕೃಷ್ಣ
ದಯಮಾಡಿ ಮಹಿಳೆಯ ಪ್ರತಿಯೊಬ್ಬರು ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗಬೇಕು ಅಂತೇಳಿ ಕಳಕಳಿಯ ಪ್ರಾರ್ಥನೆ. ಆಚಾರ್ಯರಿಂದ ಪೂರ್ಣ ಫಲ ಹೊರಗಡೆ ಪ್ರಸಾದವನ್ನ ಸ್ವೀಕರಿಸಬೇಕು. ದಯವಿಟ್ಟು ಮಹಿಳೆಯರು ಆ ಕಡೆ ಕ್ಯೂನಲ್ಲಿ ಬನ್ನಿ, ಪುರುಷರು ಈ ಕಡೆ ಕ್ಯೂನಲ್ಲಿ ಬನ್ನಿ, ಮಧ್ಯದಲ್ಲಿ ಜಾಗ ಬಿಟ್ಬಿಡಿ. ಎಲ್ಲರಿಗೂ ವಂದನೆಗಳು.